यदिदं तव भक्तानाम् अस्माकं नृहरे हरे सदासु कार्यं कार्यज्ञ प्रलयार्कायित प्रभ हरिकथामृत सार गुरुगळ करुणदिन्दापणितु पेळुवे परम भगवद् भक्तरिदनादरदि केळुवुदु कृष्ण तो ಭಾಗವತ ಧರ್ಮಗಳು ಬಗ್ಗೆ ಭಾಗವತ ಧರ್ಮಗಳು ಅಂದ್ರೆ ಏನು ಹೇಗೆ ನಮ್ಗೆ ಬಂತು ಎಷ್ಟು ಧರ್ಮಗಳು ಇದೆ ಅನೇಕ ಧರ್ಮಗಳು ಇದೆ ಇದನ್ನು ವಿಶೇಷ ಒಂದು ಒಂದು ವಿಶೇಷದಿಂದ ಇದನ್ನ ಹೇಳೋದು ಈ ಒಂದು ವಿವಕ್ಷಾ ಭೇದ ಅಂತಾನೆ ಹೇಳ್ತಾರ ಈ ವಿವಕ್ಷೆಯಿಂದ ಆಲ್ ದ ಥಿಂಗ್ಸ್ ಕ್ಯಾನ್ ಬಿ ಬ್ರಾಟ್ ಅಂಡರ್ ದಿಸ್ 30 ಅಂತಾನೆ ಹೇಳ್ತಾರೆ ಭಾಗವತ ಧರ್ಮಗಳು ಅಂತ ಹೇಳ್ತಾರೆ ಇದು ಬೇಸಿಕಲಿ ಎಲ್ಲಿ ಬಂದಿದೆ ಅಂದ್ರೆ ಭಾಗವತದಲ್ಲಿ ಬಂದಿದೆ ಭಾಗವತದಲ್ಲಿ ಸಪ್ತಮ ಸ್ಕಂದ ಅಷ್ಟಮ ಸ್ಕಂದ ಮತ್ತು ಎಸ್ಪೆಷಲಿ ಏಕಾದಶ ಸ್ಕಂದದಲ್ಲಿ ಏಕಾದಶ ಸ್ಕಂದದಲ್ಲಿ ಇದು ಜಯಂತಿಯರು ಉಪಾಖ್ಯಾನ ಅಂತ ಬರುತ್ತೆ ಹಾಗೆ ನಿಮಿತ್ ಚಕ್ರವರ್ತಿಗಳಿಗೆ ಆ ಒಂದು ಋಷಭನ ಮಕ್ಕಳಾದಂತ ಋಷಿಗಳು 9 ಋಷಿಗಳು ಅವರಿಗೆ ಬಂದು ಧರ್ಮ ಉಪದೇಶವನ್ನ ಹೇಳಿಕೊಡ್ತಾರೆ ಅಲ್ಲಿನೂ ಇದು ಬರುತ್ತೆ ಸೊ ಇದು ಏನು ಭಾಗವತ ಧರ್ಮ ಅಂದ್ರೆ ಏನು ಅಂದ್ರೆ ಅಲ್ಲೇ ಫಸ್ಟ್ ಇದನ್ನ ಹೇಳ್ತಾರೆ ಭಾಗವತ ಧರ್ಮ ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟದ್ದು ಸೊ ಆದ ಕಾರಣದಿಂದ ಭಗವಂತನಿಗೆ ಸಂಬಂಧಪಟ್ಟದ್ದು ಭಾಗವತರು ಆಚರಣೆ ಮಾಡಬೇಕಾದದ್ದನ್ನ ಭಗವಂತನೇ 2 ರೂಪಗಳಿಂದ ಒಂದು ನರನಾರಾಯಣ ಅವತಾರದಲ್ಲಿ ಆ ಒಂದು ಅವನು ನಾರಾಯಣನಾಗೆ ಬಂದಾಗೆ ಅಲ್ಲಿ ಎಲ್ಲಾ ಋಷಿ ಮುನಿಗಳಿಗೇನು ಇದನ್ನ ಭಾಗವತ ಧರ್ಮವನ್ನ ಅಲ್ಲಿ ಹೇಳಿದಾನಂತ ಮತ್ತು ವಿಶೇಷವಾಗಿ ಇದು ಬಂದು ಋಷಭರಾಜ ಆ ತಮ್ಮ ಮಕ್ಕಳಿಗೆ ಆ 9 ಮಕ್ಕಳಿಗೆ ಎಸ್ಪೆಷಲಿ ಇದನ್ನ ಹೇಳಿ ಇದನ್ನ ನೀವು ಪ್ರಚಾರಕ್ಕೆ ಗುರು ಶಿಷ್ಯ ಹೇಗೆ ಬರಬೇಕು ಅಂದ್ರೆ ಇದು ಗುಹ್ಯ ಅಂತಾನು ಹೇಳ್ತಾರೆ ನಾವೆಲ್ಲ ಈ ಧರ್ಮಗಳನ್ನ ನಿತ್ಯವಾಗಿ 30 ಕೇಳ್ತಾನೆ ಇದ್ದೀವಿ ಇದ್ರನ್ನ ಇದಕ್ಕೆ ಗುಹ್ಯ ಅಂತಾನು ಹೇಳ್ತಾರೆ ಯಾಕೆ ಅಂದ್ರೆ ಇದನ್ನ ಮಹತ್ವ ಹೇಳುವಾಗ ಅಲ್ಲಿ ಭಾಗವತದಲ್ಲಿ ಇದು ಆಕ್ಚುಲಿ ನಾನು ತಗೊಂಡಿರೋದು ಇದು ಇವರು ವಿಷ್ಣು ತೀರ್ಥರು ಮಾಡಿದ್ದ ಭಾಗವತ ಸಾರೋದ್ಧಾರದಲ್ಲಿ ಅಲ್ಲಿ ಆಕ್ಚುಲಿ 30 ಧರ್ಮಗಳಿಗೇನು 30 ಅಧಿಕರಣ ತರನೆ ಮಾಡಿ ಅದಕ್ಕೆ ಎಕ್ಸಾಂಪಲ್ಸ್ ಭಾಗವತದಿಂದ ಬಂದ ಎಕ್ಸಾಂಪಲ್ಸ್ ಮತ್ತು ಡಿಫ್ರೆಂಟ್ ವೇಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದು ಎಸ್ಪೆಷಲಿ ಬರೋದು ಬಂದು ಧರ್ಮ ಉಪದೇಶ ಪ್ರಕರಣ ಅಂತಾನೆ ಒಂದು 20th ಪ್ರಕರಣದಲ್ಲಿ ಧರ್ಮ ಉಪದೇಶ ಪ್ರಕರಣ ಅಂತಾನೆ ಮಾಡಿ ಇಟ್ಟಿದ್ದಾರೆ ಆ ಧರ್ಮ ಉಪದೇಶ ಪ್ರಕರಣದಲ್ಲಿ ಅವರು ಇದನ್ನು ಶುರು ಮಾಡುವಾಗ 3ನೇ ಸ್ಕಂದದಿಂದ ಡಿಫ್ರೆಂಟ್ ಸ್ಕಂದದಿಂದ ತಕೊಂಡು ಆ ಹೇಗೆ ಚತುರ್ದಶಿ ಷೋಡಶಿ ಮಾಡಿದ್ದಾರೋ ಹಾಗೆ ಕ್ರಮದಲ್ಲಿ ಇದನ್ನ ಕೊಟ್ಟಿದ್ದಾರೆ ಧರ್ಮೋಪದೇಶ ಪ್ರಕರಣ ಫಸ್ಟ್ ಹೇಳ್ತಾರೆ ಮೋಕ್ಷಕ್ಕೆ ಹೋಗ್ಬೇಕಂದ್ರೆ ದೇವತೆಗಳು ಹೇಳ್ತಾರೆ 2 ಮಾರ್ಗಗಳು ಬಗ್ಗೆ ಹೇಳಿ ಕಂಪೇರ್ ಅಂಡ್ ಕಾಂಟ್ರಾಸ್ಟ್ ಮಾಡಿ ಕೆಲವಾಗಿ ಹೇಳ್ತಾರೆ ಹಾಗೆ ದೇವರು ಬಂದು ಎಲ್ಲವನ್ನೂ ಸೃಷ್ಟಿ ಮಾಡಿದ್ದ ಯಾಕೆ ಅವನು ಎಲ್ಲವನ್ನೂ ಸೃಷ್ಟಿ ಮಾಡಿದ್ದ ಅಂದ್ರೆ ನಮ್ಮ ಮೇಲೆ ಇರುವಂತ ಕಾರುಣ್ಯದಿಂದ ಸೃಷ್ಟಿ ಮಾಡಿದ ಇದು ಅನೇಕ ರೀತಿಯಿಂದ ನೋಡಿ ಬರ್ತಾ ಇದ್ದೀವಿ ನಾವು ಅದನ್ನ ಸೃಷ್ಟಿ ಎಲ್ಲವೂ ಮಾಡಿ ಅವನು ಈ ತಾನು ಕೊಟ್ಟ ಯಾಕೆಂದ್ರೆ ಜೀವನಿಗೆ ಎಲ್ಲ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಅಲ್ಲಿ ಪದಾರ್ಥಗಳನ್ನ ಇಟ್ಟು ಅದನ್ನ ಹೇಗೆ ಉಪಯೋಗ ಮಾಡಬೇಕು ಎಂಬೋ ಒಂದು ಜ್ಞಾನ ಕೊಡ್ಲಕ್ಕೆ ಆ ಒಂದು ದೇಹವನ್ನ ಕೊಟ್ಟು ಇಂದ್ರಿಯಗಳನ್ನ ಕೊಟ್ಟು ಆಮೇಲೆ ಅದಕ್ಕೆ ಮನಸ್ಸು ಬುದ್ಧಿ ಇಂಥದ್ದನ್ನ ಇಟ್ಟು ಅಹಂ ನಾನು ಮಾಡ್ತೀನಿ ಎಂಬೋ ತಿಳುವಳಿಕೆಯನ್ನು ಇಟ್ಟು ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಕ್ಕೆ ದೇವತೆಗಳನ್ನ ಇಟ್ಟು ತಾನು ಬಂದು ಕೂತು ಎಲ್ಲವನ್ನೂ ದೇವರು ಕೊಟ್ಟಿದ್ದಾನೆ ಇದನ್ನ ಬಳಸಿ ಇದನ್ನ ಹೇಗೆ ಬಳಸುವ ರೀತಿಯೂ ಇದೆ ಕೊಡೋದು ಮಾತ್ರ ಇಲ್ಲ ಯಾವ ಯಾವ ಕಾಲದಲ್ಲಿ ಅದು ಹೇಳೋದಾಗಿ ಹಾಗೆ ಹೇಳ್ತಾರೆ ಆ ಕಾಲದಲ್ಲಿ ಒಂದು ಗುರು ಶಿಷ್ಯ ಸಮಾಗಮ ಆಗತ್ತಂತೆ ಆ ಗುರು ಶಿಷ್ಯ ಸಮಾಗಮ ಆದಾಗೆ ಅದಕ್ಕೆ ಒಂದು ಕಾಲ ಇರೋದು ಮಾತ್ರ ಇಲ್ಲ ಅದಕ್ಕೆ ಒಂದು ಕ್ರಮನೂ ಬೇಕಂತ ಯಾವ ರೀತಿಯಿಂದ ಹೇಳ್ಕೊಡಬೇಕು ಆ ರೀತಿಯಿಂದ ಅದನ್ನ ಹೇಳ್ತಾರಂತ ಯಾವ ರೀತಿಯಿಂದ ಮೊಟ್ಟ ಮೊದಲಲ್ಲಿ ಬರೋದು ಶ್ರವಣದಿಂದ ಅಂತಾನೆ ಬರುತ್ತೆ ಶ್ರವಣದಿಂದ ಬರುತ್ತಂತ ಗುರುಗಳ ಉಪದೇಶ ಅಂಬೋದು ಈ ಶ್ರವಣ ಮೂಲಕವಾಗಿ ಬಂದು ಆ ಮನಸ್ಸಲ್ಲಿ ಇರುವಂತ ಕೊಳೆಯನ್ನ ತೆಗೆಯತ್ತಂತೆ ತೆಗೆದು ಏನ್ ಮಾಡುತ್ತೆ ಅಂತ ಅಂದ್ರೆ ಅಲ್ಲಿ ತೆಗೆಯೋದು ಮಾತ್ರ ಅಲ್ಲ ತೆಗೆದು ಅಲ್ಲಿ ಮನನ ಕ್ರಿಯೆಯನ್ನು ನಡೆಸ್ತಂತೆ ಏನೇನು ನಮ್ ಕಿವಿಲಿ ಬಿಡುತ್ತೋ ಈ ಕಿವಿಲಿ ಬಿಡೋದು ಆ ಕಿವಿಲಿ ಹೋಗೋದಲ್ಲ ಕಿವಿಗೇನೋ ಬಾಯಿಗೇನೋ ಇನ್ ಬಿಟ್ವೀನ್ ದೇವರು ಆ ಮನಸ್ಸನ್ನ ಇಟ್ಟಿದ್ದಾನೆ ಅಂತ ಸೊ ಅಲ್ಲಿ ಬರುವಂತ ವಿಷಯಗಳು ಮನಸ್ಸಲ್ಲಿ ಇರಬೇಕು, ನಿಲ್ಲಬೇಕು, ನಿಂತು ಅಲ್ಲೇ ಬರುವಂತ ಪ್ರಶ್ನೆ ಅದಕ್ಕೆಲ್ಲ ಸಮಾಧಾನ ಮನನ ರೂಪವಾಗಿ ಆಗಿ ಮನನ ಮೌನ ಎರಡು ಹೇಳ್ತಾರೆ. ಈ ರೂಪದಿಂದ ಬಂದು ಆಮೇಲೆ ಅದು ಬುದ್ಧಿ ಚಿತ್ತದಲ್ಲಿ ಹೋಗಿ ಪ್ರಾಸೆಸ್ ಆದ ಮೇಲೆ ಬಾಯಿಂದ ಇನ್ನೊಬ್ಬರಿಗೆ ಹೋಗಿ ತಿರ್ಗಾ ಇನ್ನೊಂದು ಕಿವಿಯನ್ನ ಮುಟ್ಟತ್ತಂತ. ಈ ರೀತಿಯಿಂದ ಮಾಡಿ ಕೊನೆಯಲ್ಲಿ ಹೀಗೆ ಬಂದ ಜ್ಞಾನ, ಈ ಗುರು ಉಪದೇಶಗಳಿಂದ ಬಂದ ಜ್ಞಾನ ದೃಢ ಆಗಿ ಕೊನೆಯಲ್ಲಿ ನಮ್ಗೆ ಸಾಕ್ಷಾತ್ಕಾರ ಮೋಕ್ಷ ಆಗತ್ತ. ಇದು ಒಂದು ರೀತಿ. ಇನ್ನೊಂದು ರೀತಿ ಬಂದು ಅಪರೋಕ್ಷ ಜ್ಞಾನ ಬಂದ ಮೇಲೆ ಈ ಒಂದು ಹಠಯೋಗ, ಹಠಯೋಗ ಅಂದ್ರೆ ಬೇರೆ ಒಂದಿಲ್ಲ, ಈ ಒಂದು ಮೂಲಾಧಾರದಲ್ಲಿ ಇರುವಂತಹ ಪ್ರಾಣಶಕ್ತಿಯನ್ನ, ಆ ಒಂದು ಕುಂಡಲಿನಿ ಶಕ್ತಿಯನ್ನ ಮೇಲ್ ಊರ್ಧ್ವ ಮುಖವಾಗಿ ಆ ಒಂದು ಶ್ವಾಸ ಜಯದಿಂದ ವಾಯು ಜಯದಿಂದ ಅದನ್ನ ಮೇಲಕ್ಕೆ ತಂದು ಬರೀ ಒಂದು ಯೋಗದಿಂದ ಸಹಸ್ರಾರ ತನಕ್ಕೆ ತಂದು ಅದನ್ನ ಸಹಸ್ರಾರ ಮೂಲಕ ಕಳಿಸೋದು, ಅದು ಆಫ್ಟರ್ ಅಪರೋಕ್ಷ ಜ್ಞಾನನೇ ಅದು ಆಗತ್ತೆ. ಸೊ ಈ ರೀತಿಯಿಂದ ಎರಡು ಮಾರ್ಗಗಳು ಇದೆ. ಇದ್ರನು ಈ ಫಸ್ಟ್ ಹೇಳಿದ್ದ ಮಾರ್ಗ ಅಂದ್ರೆ ಶ್ರವಣ ಮನನದಿಂದ ಈ ಒಂದು ಗುರು ಉಪದೇಶ ಈ ಕ್ರಮದಿಂದ ಅದನ್ನ ಕಂಟಿನ್ಯೂ ಮಾಡ್ತಾ ಇರೋದು ತುಂಬಾ ಸುಲಭವಾದ ಮತ್ತು ಸುಖವಾದ ಮಾರ್ಗ ಇದು ಅಂತ ಹೇಳ್ತಾರೆ. ಇದು ಯಾಕೆ ಇದು ಹೀಗೆ ಆಗತ್ತೆ ಅಂದ್ರೆ ಇಲ್ಲಿ ಅವರು ಧರ್ಮ ಉಪದೇಶ ಅಂತ ಹೇಳ್ತಾರೆ. ಈ ಒಂದು ಭಾಗವತ ಧರ್ಮಗಳು, ಭಾಗವತ ಧರ್ಮಗಳ ಬಗ್ಗೆ ಹೇಳ್ತಾರೆ. ಈ ಒಂದು ಕಿವಿಯಿಂದ ಕಿವಿಗೆ ಹೋಗೋದು, ಅದು ಗುರುಗಳ ಮುಖವಾಗಿ ಹೋದಾಗೆ ಅದ್ರ ಜೊತೆಲಿ ಧರ್ಮ, ಭಾಗವತ ಧರ್ಮ ಉಪದೇಶ ಆಗ್ತಾ ಹೋಗತ್ತಂತ ಒಬ್ಬರಿಂದ ಒಬ್ರು. ಏನಿದು ಭಾಗವತ ಧರ್ಮ, ಯಾತಕ್ಕೆ ಇದು ಅಷ್ಟು ಒಂದು ಮಹತ್ವ ಅಂತ ಹೇಳುವಾಗ ಹೇಳ್ತಾರೆ, ದೇವರನ್ನ ನಾವು ರಾಮ ಕೃಷ್ಣ ಅಂತ ಹೇಳುವಾಗ ದೇವರ ಗುಣಗಳನ್ನ ಅನುಸಂಧಾನ ಮಾಡ್ತೀವಿ, ಅದು ಸುಲಭ ಅಂತಾನು ಹೇಳ್ತಾರೆ. ಅದಕ್ಕೆ ಋಗ್ವೇದ ಶ್ರೇಷ್ಠ ಅಂತಾನು ಹೇಳ್ತಾರೆ. ಬರೀ ಹೆಸರುಗಳು, ಹೆಸರುಗಳ ನಿರ್ವಚನೆ ತಗೊಂಡು ಭಗವಂತ ಅಂತ ಮಾಡೋದು ಸುಲಭ. ಬಟ್ ವೆನ್ ಇಟ್ ಕಮ್ಸ್ ಟು ಕರ್ಮ, ಕರ್ಮ ಮಾಡುವಾಗ ದೇವರ ಅನುಸಂಧಾನ, ದೇವರ ಏನು ಅನುಸಂಧಾನ, ಕರ್ಮ ಮಾಡುವಾಗ ಆ ಕರ್ಮದಲ್ಲಿ ಭಗವಂತನೇ ಇದ್ದಾನೆ. ಆ ಕರ್ಮ ಮಾಡೋ ನಾವು ಹೇಳ್ತಾ ಬರ್ತೀವಿ, ದೇವರಿದ್ದಾನೆ ಅಂತ ಹೇಳ್ತೀವಿ. ಬಟ್ ಮಾಡೋವಾಗ ಈ ಕರ್ಮ ಸ್ವರೂಪನಾಗಿ ಭಗವಂತ ನಿಂತಿದ್ದಾನೆ, ಅವನು ಕಾಣೋದಿಲ್ಲ. ಅದಕ್ಕೆ ತತ್ ಅಂತ ಬಳಸ್ತಾರೆ. ಓಂ ತತ್ ಸತ್ ನಿರ್ದೇಶ ಭ್ರಮಣ ಸ್ಮೃತ ಅಂತ ಹೇಳುವಾಗ, ತಿರುವುದ ಭ್ರಮಣ ಸ್ಮೃತ ಅಂತ ಹೇಳುವಾಗ ತತ್ ಎಂಬೋ ಶಬ್ದವನ್ನ ಬಳಸ್ತಾರೆ. ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತದ್ದು ಅಂತ. ಅಂದ್ರೆ ನಾವು ಮಾಡುವಂತ ಪ್ರತಿ ಕರ್ಮದಲ್ಲಿನೂ ಕರ್ಮ ಸ್ವರೂಪನಾಗಿ ಭಗವಂತ ನಿಂತಿದ್ದಾನೆ. ಬರೀ ಕರ್ಮದಲ್ಲಿ ಮಾತ್ರ ಅಲ್ಲ, ಆ ಕರ್ಮ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಫಸ್ಟ್ ಬರುತ್ತಲ್ಲ, ನಮ್ಮಲ್ಲೇ ಕೂತು ಈ ಬಿಂಬರೂಪಿ ಅದನ್ನ ನಮ್ಮಿಂದ ಆ ಒಂದು ಚಿಂತನೆ ಬಂದು ಅದಕ್ಕೆ ಬೇಕಾದ ಜ್ಞಾನ ಕೊಟ್ಟು ಇಚ್ಛೆ ಕೊಟ್ಟು ಆ ಕರ್ಮ, ಒಂದು ಕರ್ಮದಲ್ಲಿ ಎಲ್ಲವೂ ಸೇರಿದೆ, ಅಲ್ಲಿನೂ ಇದ್ದಾನೆ ಅವನೇ ತತ್ತು, ಅವನು ಅಲ್ಲಿ ಕಣ್ಣಿಗೆ ಕಾಣಿಸೋದಿಲ್ಲ, ಈ ಬಿಂಬರೂಪ ಕಣ್ಣಿಗೆ ಕಾಣಿಸೋದ. ಅದಕ್ಕೆ ಅದು ಅಂತ ಹೇಳಿ ಅದು ಹೇಳಿದ್ದೇವೆ ನೆನಪಿದೆಯಾ ಅಂತ ಕೇಳ್ತೀವಿ. ಅದು ಅಂದ್ರೆ ವಾಟ್ ಎವರ್ ಇಸ್ ವಿ ಹ್ಯಾವ್ ಕನ್ಸಿಯರ್ ವಿ ಹ್ಯಾವ್ ಥಾಟ್ ಅಬೌಟ್ ಬಿಟ್ವೀನ್ ಗುರು ಅಂಡ್ ಶಿಷ್ಯ ವಾಟ್ ಎವರ್, ಅದು ಅದಕ್ಕೆ ಅದು ಅಂತಾನು ಹೇಳ್ತೀವಿ, ದಟ್ ಅಂತ ಹೇಳ್ತೀವಿ, ತತ್ ಅಂತ ಹೇಳ್ತೀವಿ. ಕರ್ಮದಲ್ಲಿನೂ ತತ್ ನಾಮಕನಾಗೆ ಭಗವಂತ ನಿಂತಿದ್ದಾನೆ. ಏನ್ ನಿಂತಿದ್ದಾನೆ ಕರ್ಮದಲ್ಲಿ, ಕರ್ಮ ಸ್ವರೂಪನಾಗಿ ಅವನು ಯಾಕೆ ನಿಂತಿದ್ದಾನೆ ಅಂದ್ರೆ ಆ ಕರ್ಮವನ್ನ ಮಾಡಿಸೋದು ಮಾತ್ರ ಅಲ್ಲ, ಆ ಕರ್ಮವನ್ನ ಅವನು ಸ್ವೀಕಾರ ಮಾಡ್ತಾ ಇದ್ದಾನೆ. ಕರ್ಮ ಸ್ವೀಕಾರ ಮಾಡಿ ಆ ಕರ್ಮ ಫಲವನ್ನ ಕೊಡ್ತಾ ಇದ್ದಾನೆ. ಇಲ್ಲಿ ಏನು ಕರ್ಮ ಫಲವನ್ನ ಕೊಡ್ತಾನೆ, ಕರ್ಮದಲ್ಲಿ ಇರುವಂತ ಭಗವಂತನನ್ನ ಚಿಂತನೆ ಮಾಡುವ ಮೂಲಕವಾಗಿ ಅವನು ಫಲ ಅಂತ ಏನು ಕೊಡ್ತಾನಂದ್ರೆ ತನ್ನನ್ನೇ ಕೊಡ್ತಾನಂತ. ಅಂದ್ರೆ ಬೇಸಿಕಲಿ ಈ ಭಾಗವತ ಧರ್ಮದಲ್ಲಿ ಅವನೇ ನಿಂತಿದ್ದಾನೆ, ಭಗವಂತ ತಾನೇ ನಿಂತಿದ್ದಾನೆ. ಮತ್ತು ಕರ್ಮದಲ್ಲಿ ಕರ್ಮರೂಪನಾಗಿ ಅವನನ್ನ ಚಿಂತನೆ, ಅಂದ್ರೆ ಏನು ಚಿಂತನೆ ಮಾಡೋದು, ಕರ್ಮರೂಪವಾಗಿ ಏನೋ ಆ ಫಿಗರ್ ಇದೆ ಅಂತ ಚಿಂತನೆ ಇಲ್ಲ, ಕರ್ಮರೂಪವಾಗಿ ಅಂದ್ರೆ ಅವನೇ ಸ್ವೀಕಾರ ಮಾಡ್ತಾನೆ, ಅವನು ನಿಂತಿದ್ದಾನೆ. ಈ ಕರ್ಮ ನಾವು ಹೇಳ್ತೀವಿ ಅವನಿಗೋಸ್ಕರ, ಭಗವಂತನ ಪ್ರೀತಿಗೋಸ್ಕರ ಕರ್ಮ ಮಾಡ್ತೀವಿ ಅಂತ ನಾವು ಹೇಳ್ತೀವಿ. ಅದನ್ನ ಸ್ವಲ್ಪ ಯೋಚನೆ ಮಾಡಿ, ಅವನು ನಿಂತಿದ್ದಾನೆ, ಭಗವಂತ ನಿಂತಿದ್ದಾನೆ, ಅವನ ಪ್ರೀತಿಗೆ ಕರ್ಮ ಮಾಡ್ತಾ ಇದ್ದೀನಿ. ಏನೇನು ಮಾಡಿದ್ರು, ಬಿಕಾಸ್ ಯಾಕೆ ಅವನ ಪ್ರೀತಿಗೆ ಮಾಡ್ತಾ ಇದ್ದೀವಿ, ಪ್ರತಿ ಒಂದನ್ನು ಅವನೇ ಇಟ್ಟಿದ್ದಾನೆ, ಕೊಟ್ಟಿದ್ದಾನೆ. ಸೊ ಅವನಿದ್ದಾನೆ ಅಂಬೋ ನೆನಪು ಇದು ಕರ್ಮದಲ್ಲಿನೂ ನಮ್ಗೆ ಬರ್ಬೇಕಂತ. ಆವಾಗ ಬಂದಾಗೆ ಅದು ತುಂಬಾ ಕಷ್ಟ, ಕಠಿಣ. ಅದು ಕರ್ಮದಲ್ಲಿ ಭಗವಂತನ ಚಿಂತನೆ ಮಾಡೋದು ತುಂಬಾ ಕಷ್ಟ. ಆವಾಗ ಆ ಚಿಂತನೆ ನಮಗೆ ಬಂದ್ರೆ ಅವನಿಗೆ ಅದು ಅತೀ ಪ್ರೀತಿ ಆಗತ್ತಂತ. ಕರ್ಮದಲ್ಲಿ ಚಿಂತನೆ ಮಾಡಿದ್ರೆ ಅವನು ಬೇರೆ ಏನು ಕೊಡ್ತಾನಂದ್ರೆ ತನ್ನನ್ನೇ ಕೊಟ್ಟು ಬಿಡ್ತಾನೆ. ಇದು ಎಲ್ಲಿ ಬರುತ್ತೆ ಅಂದ್ರೆ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದವರು ನಮ್ಮ ವಾಯುದೇವರು, ಹನುಮಂತ ಅವತಾರದಲ್ಲಿ ಅದು ಬರುತ್ತೆ. ರಾಮ ತನ್ನನ್ನೇ ಕೊಟ್ಟು ಬಿಟ್ಟ ಅಂತ. ಯಾಕಂದ್ರೆ ಕರ್ಮದಲ್ಲೆಲ್ಲ ಅವರು ದೇವರನ್ನ ಚಿಂತನೆ ಮಾಡ್ತಾ ದೇವರ ಪ್ರೀತಿಗಾಗಿ ಮಾಡಿ ಸಮರ್ಪಣೆ ಮಾಡಿದ. ಸೊ ಇದು ಅದಕ್ಕೆ ಹೇಳ್ತಾರೆ, ಇದು ಈ ಧರ್ಮಗಳು, ಆ ಭಾಗವತ ಧರ್ಮಗಳು, ಅದಕ್ಕೆ ಭಾಗವತ ಧರ್ಮಗಳು ತುಂಬಾ ಕಠಿಣ. ದೇವತೆಗಳಿಂದಲೂ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಪಾಲನೆ ಮಾಡಕ್ಕೆ ಆಗಲ್ಲ ಎಂಬ ಮಾತನ್ನ ಆರನೇ ಸ್ಕಂದದಲ್ಲಿ ಹೇಳ್ತಾರಂತೆ. ಯಮಧರ್ಮ ರಾಜ ಹೇಳ್ತಾನಂತ ದೂತರಿಗೆ ಹೇಳುವಾಗ ಹೇಳ್ತಾನೆ, ಇದು ಭಾಗವತ ಧರ್ಮ ತಿಳ್ಕೊಳ್ಳೋದು ತುಂಬಾ 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 ಕಷ್ಟ ಅಂತ ಹೇಳ್ತಾರೆ. ಅಂದ್ರೆ ದೇವತೆ ಋಷಿ ಗಂಧರ್ವರಿಗೆ ಕಷ್ಟ ಅಂದ್ರೆ ನಾವು ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಅವನು ಕರುಣಾಳುವಾದಂತಹ ಭಗವಂತ ಎರಡು ಅವತಾರಗಳನ್ನ ಎಸ್ಪೆಷಲಿ ಮುಖ್ಯವಾಗಿ ಆ ಒಂದು ನರನಾರಾಯಣ ನಾರಾಯಣ ರೂಪದಿಂದ ಅವತಾರ ಮಾಡಿ ಹೇಳಿಕೊಟ್ಟಿದ್ದಾನೆ. ಆಮೇಲೆ ಋಷಭ ರೂಪದಿಂದ ತನ್ನ ಮಕ್ಕಳ ಮೂಲಕವಾಗಿ ಇದನ್ನು ಹೇಳಿದ್ದಾರೆ. ಇದು ಗುರು ಪರಂಪರೆ ದ್ವಾರ ನಮಗೆ ಬಂದಿದೆ. ಗುರುವಿಂದ ಶಿಷ್ಯ, ಶಿಷ್ಯ ಗುರು, ಈ ಪರಂಪರೆಯಿಂದ ಈ ಒಂದು ಭಾಗವತ ಧರ್ಮಗಳು ಬಂದಿದೆ ಅಂತ ಹೇಳ್ತಾರೆ. ಇದಕ್ಕೆ ಏನು ಇಷ್ಟು ಮಹತ್ವ, ಇದು ಏನಾಗತ್ತೆ ಅಂದ್ರೆ ಅಲ್ಲಿ ಜಯಂತಿಯರಲ್ಲಿ ಮೊಟ್ಟ ಮೊದಲಲ್ಲಿ ಇರುವಂತ ಕವಿ ಎಂಬವನು ಹೇಳ್ತಾನೆ, ಈ ಮಹಿಮೆಯನ್ನ ಹೇಳುವಾಗ ಅವನು ಹೇಳ್ತಾನೆ. ಅವ್ರು ಹೇಳ್ತಾರ, ಅವರು ಪರಮಹಂಸರು, ಅವರು ಕವಿ, ಕಾಯನ ವಾಚ ಆ ಶ್ಲೋಕ ಅವರೇ ನಮ್ಗೆ ಹೇಳಿಕೊಟ್ಟದ್ದು, ಅವರೇ ಫಸ್ಟ್ ಹೇಳ್ಕೊಡ್ತಾರೆ ನಿಮ್ಮ ಚಕ್ರವರ್ತಿಗೆ. ಇದು ಹೇಳುವಾಗ ಅವರು ಹೇಳ್ತಾರ, ಈ ಕರ್ಮದಲ್ಲಿ ಭಗವಂತನ ರೂಪ ಮತ್ತು ಈ ಭಾಗವತ ಧರ್ಮ ಮೂವತ್ತು ಧರ್ಮಗಳನ್ನ ತಿಳ್ಕೊಳ್ಳುವ ಮೂಲಕವಾಗಿ ಏನಾಗತ್ತಂದ್ರೆ ಭಗವಂತನ ವಿಸ್ಮರಣೆ ಬರೋದಿಲ್ಲ ಅಂತ. ಯಾಕೆಂದ್ರೆ ಮಾಡೋ ಕರ್ಮದಲ್ಲಿ ಭಗವಂತನ ರೂಪ ಚಿಂತನೆ ಬಂದ್ರೆ, ಭಗವಂತನ ಕರ್ಮದಲ್ಲೇ ಚಿಂತನೆ ಮಾಡಿದ್ರೆ ಆವಾಗ ವಿಸ್ಮರಣೆ ಎಲ್ಲಿಂದ ಬರಕ್ಕೆ ಸಾಧ್ಯ? ವಿಸ್ಮರಣೆ ಬರೋದಿಲ್ಲ ಅಂತ. ವಿಸ್ಮರಣೆ ಬರೋದಿಲ್ಲ. ಆದ ಕಾರಣದಿಂದ ನಮಗೆ ಅಹಂಕಾರ, ನಾನೇ ಮಾಡ್ತೀನಿ ಅಂಬೋ ತಿಳುವಳಿಕೆ ಬರಲ್ಲ, ಮಮಕಾರ ಅಹಂಕಾರ ಬರಲ್ಲ. ಇದಕ್ಕೆ ನಾವು ಅದು ಬಲಿಪಶು ಆಗೋದಿಲ್ಲ. ನಾನೇ ಮಾಡ್ತೀನಿ ಇದು ನನ್ನದು ಅಂಬೋ ಭಾವನೆ ಹೋಗುತ್ತೆ. ಯಾಕಂದ್ರೆ ಆ ಕರ್ಮದಲ್ಲಿ ಭಗವಂತನ ನೆನಪು ನಮಗೆ ಇದೇ ಕಷ್ಟವಾಗಿದೆ. ನಾವು ಮಾಡೋ ಓದ್ತೀವಿ, ಎಲ್ಲ ಚೆನ್ನಾಗಿ ಏನೇನು ತಿಳ್ಕೊಂಡಿದ್ದೀವೋ ಅದು ಚಂದ ಸುಮಾರಾಗಿ ತಿಳ್ಕೊಂಡಿದ್ದೀವಿ, ಬಟ್ ಮಾಡೋವಾಗ ಕರ್ಮದಲ್ಲಿ ಅವನ ನೆನಪು ಬರೋದಿಲ್ಲ. ಸೊ ಈ ವಿಸ್ಮರಣೆ ಮಾಡೋ ಕಾಲದಲ್ಲಿ ಬಂದ್ಬಿಡುತ್ತೆ, ವಿಸ್ಮರಣೆ ಬಂದ್ಬಿಡುತ್ತೆ ನಮ್ಗೆ. ಅದು ಬರದೇ ನಮ್ಮನ್ನ ರಕ್ಷಣೆ ಮಾಡುತ್ತೆ ಈ ಧರ್ಮಗಳು. ಮತ್ತು ಹಾಗೆ ವಿಸ್ಮರಣೆ ಆದ್ರೂ ಅದಕ್ಕೇನೋ ಒಂದು ಹೇಳ್ತಾರ, ಈ ಧರ್ಮಗಳು ಏನು ಅಂತ ತಿಳ್ಕೊಂಡು ನಾವು ಅದನ್ನ ಅಭ್ಯಾಸ ಮಾಡ್ಲಿಕ್ಕೆ ಹೊರಟರೆ ಏನಾಗತ್ತಂದ್ರೆ ಹೇಗೆ ಒಂದು ಅಂದ ಅವನು ಕಣ್ಣು ಕಟ್ ಅಂದ ಅದರ್ವೈಸ್ ನಮ್ಮಂತವರೇ ಕಣ್ಣು ಬ್ಲೈಂಡ್ ಫೋಲ್ಡೆಡ್ ಆಗಿ ಇದ್ದು ಒಂದು ಸಮತಳ ಇರುತ್ತೆ. ಸಮತಳದಲ್ಲಿ ನಾವು ವಿಥೌಟ್ ಜಸ್ಟ್ ನಮ್ಮ ನಮ್ಮ ಮನೆಯಲ್ಲಿ ಇರಬಹುದು, ಕಣ್ಣು ಮುಚ್ಚಿಕೊಂಡು ವೀಕೆಂಡ್ ಒಂದು ನಮ್ಮ ಪರಿಚಿತ ಆದ್ರೆ ಅಲ್ಲಿ ಕೆಳಗೆ ಬೀಳದಂತೆ ನಾವು ನಡಿಬೋದಲ್ವಾ? ಹಾಗೇನೆ ಈ ಧರ್ಮಗಳು ಅಂಬೋ ಬೇಸ್ ನಮ್ಮಲ್ಲಿ ಸರಿಯಾಗಿ ಚಂದಾಗಿ ಇದ್ರೆ ನಮ್ಗೆ ಈ ಸಂಸಾರದಲ್ಲಿನೂ ನಮ್ಗೆ ಕಷ್ಟ ಇಲ್ಲದೆ ದೇವರ ನೆನಪು ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅಂತಾನು ಅಲ್ಲಿ ಹೇಳ್ತಾರೆ. ಸೊ ಯಾವುದು ಭಾಗವತ ಧರ್ಮಗಳು ಅಂದ್ರೆ ಮೊಟ್ಟ ಮೊದಲು ಅವರು ಒಂದೊಂದನ್ನು ಅವ್ರು ಏನ್ ಹೇಳ್ತಾರಲ್ಲ ಇಲ್ಲಿ ಮುಖ್ಯವಾಗಿ, ಒಂದೊಂದು ಧರ್ಮಕ್ಕೇನು ಶಿಕ್ಷೆ ಆಯ್ತಂತ. ಇದು ಕಲಿಬೇಕು ಅಂದ್ರೆ ಇದನ್ನ ಆಚರಣೆ ಮಾಡಬೇಕು. ಆಚರಣೆ ಅಂದ್ರೆ ಇನ್ನು ಸುಮ್ಮನೆ ಆಚರಣೆ ಇಲ್ಲ, ಅಭ್ಯಾಸ ಮಾಡ್ತಾ ಇರಬೇಕು ಅಂದ್ರೆ ಯು ಹ್ಯಾವ್ ಟು ಕೀಪ್ ಆನ್ ಪ್ರಾಕ್ಟಿಸಿಂಗ್. ಬಿಡದೇ ಇರಬೇಕು. ಯಾಕೆ ಬಿಡದೇ ಮಾಡಬೇಕು, ಯಾಕೆ ಅಭ್ಯಾಸ ಮಾಡ್ಬೇಕು? ನಮ್ಗೆ ಗೊತ್ತಿದ್ದಲ್ಲ ಇಲ್ಲಿ ಇರುವಂತ ಮೂವತ್ತು ಧರ್ಮಗಳು ನಾವು ಕೇಳಿದ್ದೀವಲ್ಲ, ಇದು ಯಾಕೆ ಇಷ್ಟು ಅಂದ್ರೆ ನಮಗೆ ಇದು ಹೇಗೆ ಅಂದ್ರೆ ನಮ್ಗೆ ಇನ್ನೂ ಅಪರೋಕ್ಷ ಜ್ಞಾನ ಬಂದಿಲ್ಲ. ಆದ ಕಾರಣದಿಂದ ಈ ಧರ್ಮಗಳಿಂದ ಜಾರುವಂತ ಒಂದು ಪ್ರಸಂಗ ನಮ್ಗೆ ಬರುತ್ತೆ. ಅನೇಕ ಇದರಲ್ಲಿ ವಿ ಜಸ್ಟ್ ವಿಲ್ ಫರ್ಗೆಟ್, ವಿಲ್ ಗೋ ಅಷ್ಟೇ, ಇದೆಲ್ಲ ಆಗತ್ತೆ. ಅದಕ್ಕೆ ಅವರು ಸತ್ಸಂಗಕ್ಕೆ ಇಂಪಾರ್ಟೆನ್ಸ್ ತುಂಬಾ ಇದಕ್ಕೆ ಕೊಡ್ತಾರೆ. ಸತ್ಸಂಗದಲ್ಲಿ ಇದ್ರೆ ಈ ನೆನಪು, ಆ ಸತ್ಸಂಗದಲ್ಲಿ ಇರುವಂತ ಯಾರ್ಯಾರು ಇರ್ತಾರೋ ಅವ್ರಗಳೇ ನಮ್ಮನ್ನ ತಿದ್ದುತ್ತಾರೆ. ಅಲ್ಲಿ ಗುರುಗಳಿದ್ರೆ ಅವ್ರ ಗುರುಗಳು ತಿದ್ದುತ್ತಾರೆ. ಸೊ ಸತ್ಸಂಗದ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಫಸ್ಟ್ ಬರೋದು ಇಲ್ಲಿ ಮೊಟ್ಟ ಮೊದಲು ಬರೋದು ಬಂದು
ಸರ್ವತಃ ಮನಸ್ಸೋ ಅಸಂಗಮ್ ಅಂತ ಬರುತ್ತೆ. 30ರಲ್ಲಿ ಫಸ್ಟ್ ಮನಸ್ಸಿನಿಂದ ಸಂಘ ಮಾಡಬಾರದು ಅಂತ. ಸಂಘ ಯಾಕೆ ಮಾಡಬಾರದು, ಏನಿದು ಮನೋ ಅಸಂಗ ಅಂಬ ಗುಣವನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಸಂಗ ಅಂದ್ರೆ ಇದು ಯಾಕೆ ಅಂದ್ರೆ ಹೇಳ್ತಾರ, ಅದಕ್ಕೇನೋ ಫಸ್ಟ್ ಏನಂದ್ರೆ ಶುರು ಮಾಡ್ತಾರೆ. ಇಲ್ಲಿ ಸರ್ವತಾ ಮನಸ್ಸೋ ಅಸಂಗ ಅಂದ್ರೆ ಯಾಕೆ ಹೇಳ್ತಾರೆ ಇದು ಅಂದ್ರೆ, ಎಲ್ಲದಿನಿಂದು ಡಿಟ್ಯಾಚ್ಡ್ ಆಗಿ ಇರು ಅಂತ ಇಲ್ಲಿ ಹೇಳ್ತಾ ಇಲ್ಲ. ಇಲ್ಲಿ ಏನ್ ಹೇಳ್ತಾರಂದ್ರೆ, ಯಥಾಯೋಗ್ಯ ಸ್ನೇಹ ಅಥವಾ ಪೂಜನ ಅಂತ ಹೇಳ್ತಾರೆ. ವಸ್ತು ಹೇಗೆ ಎಷ್ಟು ಇಟ್ಕೋಬೇಕು ಅಷ್ಟು ಇಟ್ಕೋಬೇಕು. ಅಂದ್ರೆ ನಮ್ ಸಂಸಾರದಲ್ಲಿ ದೇವರೇ ನಮಗೆ ಈ ಸಂಸಾರದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಫ್ಯಾಮಿಲಿ ವಿತ್ ನಮ್ಮ ಮಕ್ಕಳು, ಗಂಡ ಮಕ್ಕಳು, ಅಣ್ಣ ತಮ್ಮಂದ್ರು, ಈ ರಿಲೇಶನ್ಶಿಪ್ ಎಲ್ಲವನ್ನು ದೇವರು ಇಟ್ಟಿದ್ದಾನೆ. ಯಾತಕ್ಕೆ ಇಟ್ಟಿದ್ದಾನೆ ಅಂದ್ರೆ, ಎಲ್ಲವೂ ನಮ್ಗೆ ಆ ಒಂದು ಟೂಲ್ಸ್, ನಮ್ಮ 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 ಸಾಧನೆಗೆ ಈ ಒಂದು ಜನ್ಮದಲ್ಲಿ ನಮಗೆ ಕೊಟ್ಟಿರುವಂತ, ಅವನು ಕೊಟ್ಟ ವಸ್ತು, ಅವನದ್ದೇ ಆದಂತ ವಸ್ತುಗಳು. ಸೊ ಇದನ್ನ ನಾವು ತಿಳ್ಕೊಂಡು ಎಷ್ಟೆಷ್ಟು ಇಡಬೇಕು ಅಷ್ಟೆಷ್ಟೇ ಇಡಬೇಕು, ಯಥಾಯೋಗ್ಯವಾಗಿ ಇಲ್ಲಿ ಸ್ನೇಹ ಮಾಡಬೇಕು. ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದಾರಂದ್ರೆ, ಇದು ಉಪನಿಷತ್ತುಗಳೇನೋ, ಬೃಹದಾರಣ್ಯಕ ಉಪನಿಷತ್ತುಗಳೇನೋ ಇದು ಬರುತ್ತೆ. ಯಾಜ್ಞವಾಲ್ಕ್ಯ ತನ್ನ ಹೆಂಡತಿಗೆ ಹೇಳೋದು ಇದೇ ಹೇಳ್ತಾನೆ. ಯಾಕೆಂದ್ರೆ ಹೆಂಡತಿಯಲ್ಲಿ ಇದ್ದು ಆ ಹೆಂಡತಿಯಿಂದ ನಮ್ಗೆ ಪ್ರೀತಿ ಬರುವಂತೆ ಮಾಡುವನು ಭಗವಂತ, ಮಕ್ಕಳಲ್ಲಿ ಇದ್ದು ಪರಸ್ಪರ ಪ್ರೀತಿಯನ್ನು ಉಂಟು ಮಾಡುವನು ಭಗವಂತ. ಸೊ ಭಗವಂತನೇ ಎಲ್ಲದಲ್ಲಿನು ಇದ್ದಾನೆ ಅಂತ ತಿಳ್ಕೊಬೇಡಿ. ಅಂದ್ರೆ ಬೇಸಿಕಲಿ ನಾಟ್ ಓನ್ಲಿ ರಿಲೇಟಿವ್ಸ್ ಮಾತ್ರ ಅಲ್ಲ, ಪದಾರ್ಥಗಳು, ಪದಾರ್ಥಗಳು ಬಂದಾಗೆ ಈ ಪದಾರ್ಥಗಳು, ಪದಾರ್ಥಗಳಲ್ಲಿನೇ ನಮ್ಗೆ ತೃಪ್ತಿ ಹೇಗೆ ಬರುತ್ತೆ ಅಂದ್ರೆ, ಅಲ್ಲಿನೂ ಭಗವಂತನೇ ಇದ್ದು ಕೊಡ್ತಾ ಇದ್ದಾನೆ. ಇದು ನಿಜವಾದ ಜ್ಞಾನ. ಪದಾರ್ಥ ಕೊಡ್ತಾ ಇಲ್ಲ, ಪದಾರ್ಥದಲ್ಲಿ ಇರುವಂತ ಭಗವಂತ ಕೊಡ್ತಾ ಇದ್ದಾನೆ ಅಲ್ಲ. ಸೊ ಬೇಸಿಕಲಿ ಏನ್ ಹೇಳ್ತಾರೆ, ದೇವರು ಕೊಟ್ಟದ್ದನ್ನ ತೇನ ತಕ್ತೇನ ಬುಂಜೀತ ಅಂತ ಹೇಳುವಾಗ, ಏನೇನು ಕೊಟ್ಟಿದ್ದಾನ ಎಲ್ಲವನ್ನೂ ನೀನು ಸ್ವೀಕಾರ ಮಾಡು, ಯು ಎಂಜಾಯ್ ಎವ್ರಿಥಿಂಗ್ ಆಲ್ಸೋ, ಎಲ್ಲವನ್ನು ಮಾಡು. ಮಾಡೋ ಕಾಲದಲ್ಲಿ ಈ ಪದಾರ್ಥದಿಂದ ನನ್ಗೆ ಬಂದಿದೆ, ನನ್ನ ಹೆಂಡತಿಯಿಂದ ನನ್ಗೆ ಸುಖ ಬರ್ತಾ ಇದೆ, ನನ್ನ ಮಗಳಿಂದ ನನ್ಗೆ ಇಷ್ಟು ಸಂತೋಷ ಆಗ್ತಾ ಇದೆ, ಅಷ್ಟೇ ನಿಲ್ಲಬೇಡ, ಅಲ್ಲಿ ಭಗವಂತನನ್ನ ಚಿಂತನೆ ಮಾಡು. ಈ ಪದಾರ್ಥದಲ್ಲಿ ಎಷ್ಟು ಇಡಬೇಕು, ದಿಸ್ ಇಸ್ ಓನ್ಲಿ ಎ ಮಾಧ್ಯಮ ಅಂತ ತಿಳ್ಕೊಂಡು ಅಷ್ಟೇ ಇಡು. ಭಗವಂತನ ಚಿಂತನೆ, ಭಗವಂತನಲ್ಲೇ ಚಿಂತನೆ. ಆಮೇಲೆ ಈ ಮನಸ್ಸು, ಈ ಯಾಕೆ ನಮ್ಗೆ ಇದೆಲ್ಲ ಬರ್ತಾ ಇದೆ ಅಂದ್ರೆ, ಅಲ್ಲಿ ಹೇಳ್ತಾರೆ ಮನಸ್ಸೋ ಅಸಂಗ ಮಾಡ್ಕೊ ಅಂತ. ಫಸ್ಟ್ ಬರೋದು ಮನಸ್ಸಿನಿಂದ ಅಸಂಗ ಅಂದ್ರೆ, ಎಲ್ಲದಕ್ಕೆ ಕಾರಣ ಏನು ಅಂದ್ರೆ, ಈ ಜೀವ ಈ ಜಡ ಮನಸ್ಸನ್ನ ನನ್ನದು ಅಂತ ಭಾವನೆ ಮಾಡ್ಕೊಂಡಿದ್ದಾನೆ. ಜೀವಕ್ಕೆ ಈ ತರ ಶೋಕ ಮೋಹ ಅದೆಲ್ಲ ಜೀವದ ಧರ್ಮ ಅಲ್ಲ, ಇದು ಜಡವಾದ ಮನಸ್ಸಿನ ಧರ್ಮ, ಜೀವದ ಧರ್ಮ ಅಲ್ಲ. ಈ ಮನಸ್ಸಿನ ವಿಕಾರವನ್ನ ಜೀವ ನನ್ನದು ಅಂತ ಸ್ನೇಹ ಮಾಡ್ಕೊಂಡು ಬಿಟ್ಟಿದ್ದಾನೆ. ಜೀವನಿಗೆ ಹಿ ಇಸ್ ಅನೇಬಲ್ ಟು ಡಿಫರೆನ್ಶಿಯೇಟ್ ದ ಮೈಂಡ್ ಫ್ರಮ್ ಹಿಮ್. ಇದು ಅದಕ್ಕೆ ಇದಕ್ಕೆ ಇಷ್ಟು ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಒಂದು ಎಕ್ಸಾಂಪಲ್ ಅನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಯಾವ ಎಕ್ಸಾಂಪಲ್ ಅಂದ್ರೆ, ಸ್ವಪ್ನದ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಸ್ವಪ್ನ ನೋಡ್ತೀವಿ, ಸ್ವಪ್ನ ನಮ್ಮಲ್ಲಿ ಸತ್ಯನೇ. ಸ್ವಪ್ನದಲ್ಲಿ ವಾಸನಾಮಯ ನಮ್ಮ ಏನೇನು ಚಿಂತನೆಗಳು, ಏನೇನೆಲ್ಲ ನಾವು ಮಾಡಿದ್ದೀವೋ, ಈ ಜನ್ಮ ಎಲ್ಲ ಹಿಂದೆ ಎಷ್ಟೆಷ್ಟು ಜನ್ಮಗಳು ಬಂತೋ, ಆ ಜನ್ಮಗಳಲ್ಲಿ ಬಂದ ಇನ್ಸಿಡೆಂಟ್ಸ್ ಎಲ್ಲ ಹೋಗಿ ಅಲ್ಲಿ ಹೋಗಿ ಆ ಲೈಕ್ ನೆಗೆಟಿವ್ಸ್ ತರ ಅಲ್ಲಿ ಕೂತಿರತ್ತೆ, ಎಲ್ಲವೂ ಆ ಪಿಕ್ಚರ್ಸ್ ತರ ಎಲ್ಲ ಕೂತಿರತ್ತೆ. ಅದು ಮನಸ್ಸಲ್ಲಿ ತೋರಿಸ್ತಾನೆ ದೇವರು, ಅದೆಲ್ಲ ತೆಗೆದು ಹಿ ಪುಟ್ಸ್ ಇಟ್ ಟುಗೆದರ್ ಅಂಡ್ ಶೋಸ್ ಇಟ್. ಅದು ಸತ್ಯವೇ ಆಗಿದೆ. ಮತ್ತು ಸ್ವಪ್ನದ ಭ್ರಮೆಯಂತೆ ಈ ಸಂಸಾರ ಅಂತ ಅಂದ್ರೆ, ಏನಲ್ಲಿ ಭ್ರಮೆ ಅಂದ್ರೆ, ಸ್ವಪ್ನದಲ್ಲಿ ಏನು ಭ್ರಮೆ ಅಂದ್ರೆ, ಅದು ಒಳಗಿನ ಪ್ರಪಂಚದಲ್ಲಿ ಆಗುವಂತ ವಿಷಯಗಳು, ಒಳಗಿನ ಪ್ರಪಂಚದಲ್ಲಿ ನಿರ್ಮಾಣವಾದ ವಸ್ತುಗಳನ್ನ ವಿ ಆರ್ ಅನ್ನೆಸೆಸರಿಲಿ ಲಿಂಕಿಂಗ್ ಇಟ್ ವಿತ್ ಬಾಹ್ಯ ಪದಾರ್ಥ. ನಾವು ಕಣ್ಣು ಮುಂದೆ ಇರುವಂತ ಪದಾರ್ಥಗಳ ಜೊತೆಯಲ್ಲಿ ಅದನ್ನ ಸಂಬಂಧ ಮಾಡ್ತೀವಿ. ಸೊ ಅದೇ ಅಲ್ಲಿ ಸ್ವಪ್ನದಲ್ಲಿ ನಮ್ಗೆ ಬಾಹ್ಯ ಎಚ್ಚರಿಕೆ, ಬಾಹ್ಯದಲ್ಲಿ ಇರುವಂತ ವಸ್ತು ಜೊತೆಯಲ್ಲಿ ಸಂಬಂಧ ಮಾಡ್ತೀವಿ, ಅದೇ ಭ್ರಮೆ ಆಗತ್ತೆ ಹೊರತು ಸ್ವಪ್ನದಲ್ಲಿ ಇರೋದು ಆ ಒಂದು ಸ್ವಪ್ನ ಪ್ರಪಂಚದಲ್ಲಿ ಅದು ಸತ್ಯ. ಅದು ಬಾಹ್ಯ ಪ್ರಪಂಚದಲ್ಲಿ ಸಂಬಂಧ ಮಾಡೋದು ಅದು ನಮ್ಮ ತಪ್ಪು. ಹಾಗೇನೆ ಈ ಸಂಸಾರದಲ್ಲಿನೂ ಎಲ್ಲಾ ಪದಾರ್ಥಗಳು ಇದೆ. ಎಲ್ಲಾ ಪದಾರ್ಥದಿಂದ ನಮಗೆ ಅನುಕೂಲವಾದ ಪದಾರ್ಥದಿಂದ ಮನಸ್ಸಿಗೆ ಸಂತೋಷವಾಗುತ್ತೆ, ಪ್ರತಿಕೂಲ ಆದಾಗ ಶೋಕ ಆಗತ್ತೆ. ಇದೆಲ್ಲ ನಿಜವೇ, ಅದು ಮನಸ್ಸಿನ ಧರ್ಮ. ಈ ಮನಸ್ಸಿನ ಧರ್ಮವನ್ನ ಈ ಜೀವನ ಜೊತೆಯಲ್ಲಿ ಹಚ್ಚಿಕೊಳ್ತೀವಿ. ಮನಸ್ಸಿಗೆ ಆದದ್ದು ಈ ಜೀವನದು ಅಂತ ತಿಳ್ಕೊಳ್ಳೋದು ಅದು ಭ್ರಮೆ ಆಗತ್ತೆ ಅಂತ ಅಲ್ಲಿ ಹೇಳ್ತಾರೆ. ಆದ ಕಾರಣದಿಂದ ಇದು ಮನಸ್ಸಿಗೆ ಆಗುವಂತ ಈ ವಿಕಾರಗಳು ಹೀಗೆ ಮನಸ್ಸಿಗೆ ಇದು ಯಾಕೆ ಅಭ್ಯಾಸ ಮಾಡಬೇಕು ಇದಕ್ಕೆಲ್ಲ ಅಂದ್ರೆ, ಮನಸ್ಸು ಇದನ್ನೇ ಯೋಚನೆ ಮಾಡ್ತಾ ಇರತ್ತೆ. ಮನಸ್ಸು ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು, ಇದು ಚಂದ ಇದು ಬೇಡ ಇದೆಲ್ಲ ಮನಸ್ಸು ಮಾಡಿ 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 ಫಾರ್ ಸೆವರಲ್ ಜನ್ಮದಿಂದ ಇದು ಕೂತು ಬಿಟ್ಟಿದೆ. ಮೈಂಡ್ ಗಾಟ್ ಯೂಸ್ ಟು ಆಲ್ ದೀಸ್ ಥಿಂಗ್ಸ್, ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದು ಅದು ಭ್ರಮೆ ಆಗತ್ತೆ. ಸೊ ಮನಸ್ಸಿನಿಂದ ಇದು ಏನ್ ಮಾಡ್ಬೇಕಂದ್ರೆ, ಇದು ಇಲ್ಲ ಇದು ಭ್ರಮೆ, ದೇವರೇ ಶಾಶ್ವತ, ದೇವರಿಂದ ಸುಖ ಆಗತ್ತ ಅಂತ ಅದಕ್ಕೆ ಮನಸ್ಸಿಗೆ ಹೇಳಿಕೊಡಬೇಕು. ಮೆಲ್ಲಗೆ ಮೆಲ್ಲಗೆ ಅದಕ್ಕೆ ಹೇಳಿಕೊಡಬೇಕು. ಅದು ಅಭ್ಯಾಸದಿಂದ ಆಗತ್ತ ಒಂದು, ಇನ್ನೊಂದು ಸತ್ಸಂಗದಿಂದ ಆಗತ್ತ. ಯಾಕೆಂದ್ರೆ ನಾವು ಜಾರಿ ಬಿದ್ದಾಗೆ ಒಂದು ಸತ್ಸಂಗದಲ್ಲಿ ಇದ್ರೆ ಅವ್ರು ಹೇಳ್ತಾರೆ, ಹೇಳ್ತಾ 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 ಗುರುಗಳು ಅಂತ ಇದ್ರೆ ಅವರು ಶಿಕ್ಷೆ ಕೊಟ್ಟು ಹೇಳಿ ಹೊಡೆದು ಬಡದು ಹೇಳಿ ಕೊಟ್ಟು ನಮ್ಮನ್ನ ತಿದ್ದುತ್ತಾರೆ. ಆದ ಕಾರಣದಿಂದ ಸತ್ಸಂಗವನ್ನು ಹೇಳ್ತಾರೆ. ಈ ಮನಸ್ಸಿನಿಂದ ಸರ್ವತಾ ಮನಸ್ಸೋ ಅಸಂಗ ಅಂಬೋ ಧರ್ಮವನ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ಇದಕ್ಕೆ ನಮ್ಮಲ್ಲಿನೂ ಎಷ್ಟೋ ಎಷ್ಟೋ ನಾವು ಮಾಡ್ತೀವಿ. ಒಂದು ಗಯಾಕ್ಕೆ ಹೋದ್ರೆ ಆ ಈ ಒಂದು ವಸ್ತುವನ್ನ ತ್ಯಾಗ ಮಾಡಿ ಅಂತ ಹೇಳ್ತಾರೆ. ನಾವು ಬರೀ ಒಂದು ಏನಾರ ಮೈಸೂರು ಪಾಕ್ ಹಲ್ವಾ ಇದ್ರೆ ಅದನ್ನ ಬಿಟ್ಟು ಬರ್ತೀವಿ. ಅಲ್ಲಿ ಬಿಡೋದು ಏನು ಅಂದ್ರೆ, ಈ ಪದಾರ್ಥ ನನ್ಗೆ ಸುಖ ಕೊಡೋದಿಲ್ಲ, ಪದಾರ್ಥದಲ್ಲಿ ಇರುವಂತ ಭಗವಂತ ಸುಖ ಕೊಡ್ತಾನೆ. ಸೊ ಈ ಪದಾರ್ಥವನ್ನ ಸಿಂಬಾಲಿಕ್ ಆಗಿ ಬಿಡ್ತೀನಿ ಅಂದ್ರೆ ಅಲ್ಲಿ ಬಿಡೋ ಬದು ಮೈಸೂರು ಪಾಕ್ ಅನ್ನ ಮಾತ್ರ ಅಲ್ಲ, ದಟ್ ಈಸ್ ಅ ಸ್ಟಾರ್ಟ್. ಇದನ್ನ ನಾನು ಶುರು ಮಾಡಿ ತಿರ್ಗಾ ನಾನು ವಾಪಸ್ ಹೋದಾಗೆ ಒಂದೊಂದು ಪದಾರ್ಥ ನಾನು ಸ್ವೀಕಾರ ಮಾಡುವಾಗ, ಸೊ ಆ ಪದಾರ್ಥ ಬಿಡುವಂತ ಅವಶ್ಯ ಅಲ್ಲ. ಪದಾರ್ಥ ಬಿಡೋದು ಎಲ್ಲಿ ಅಂದ್ರೆ ಮನಸ್ಸಿನಿಂದ ಬಿಡೋದು. ಏನು ಬಿಡೋದು? ಅದಲ್ಲಿ ಇರುವಂತ ಸ್ನೇಹ. ಈ ಪದಾರ್ಥದಿಂದ ನನಗೆ ಸುಖ ಆಗ್ತಾ ಇದೆ, ಈ ಪದಾರ್ಥ ಇಸ್ ಮೈ ಫೇವರೇಟ್. ಇದನ್ನ ಬಿಟ್ಟು ಇಲ್ಲಿ ಇರುವಂತ ಭಗವಂತನಿಂದ ಇದು ನನಗೆ ಇವತ್ತು ಇಷ್ಟ ಆಯ್ತು, ನಾಳೆ ನನಗೆ ಜ್ವರ ಬಂದ್ರೆ ಇದೇ ಪದಾರ್ಥ ಕಮ್ಮಿ ಆಗತ್ತೆ, ಬೇಡ ಅಂತ ಅನ್ಸುತ್ತೆ ನನಗೆ. ಸೊ ಭಗವಂತನನ್ನ ಹಿಡಿದು ಪದಾರ್ಥದ ಮೋಹವನ್ನ ಬಿಡ್ತೀನಿ ಎಂಬೋ ಸಂಕಲ್ಪ ಅಲ್ಲಿ ಮಾಡಿ ಬರೋದು. ಸಿಂಬಾಲಿಕ್ ಆಗಿ ಒಂದು ವಸ್ತುವನ್ನ ಅಲ್ಲಿ ಬಿಡ್ತೀವಿ. ಸೊ ಲಕ್ಷಣವಾಗಿ ಎಲ್ಲದಲ್ಲಿನೂ ಅದನ್ನ ತಕೊಳ್ಳೋದು. ಇದಕ್ಕೆ ಮನಸ್ಸಿನಿಂದ ಅದು ಮೆಲ್ಲ 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 ಅದು ಸತ್ಸಂಗದಿಂದ ಪ್ರಾಕ್ಟೀಸ್ ಮಾಡ್ತಾ 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 ಎಷ್ಟು ಇಟ್ಕೋಬೇಕೋ ಪ್ರತಿಯೊಂದು ವಸ್ತು. ಇದು ಪುಟಿಗೆ ಶ್ರೀಗಳು ತುಂಬಾ ಚೆನ್ನಾಗಿ ಹೇಳ್ತಾರೆ. ಅವರು ಹೇಳೋವಾಗ ಹೇಳ್ತಾರೆ, ಕನ್ನಡಿಕೆ ಹಾಕೊಂಡಿರ್ತೀವಿ. ಈ ಕನ್ನಡಿಕೆ ಒಂದು 40 ಇಯರ್ಸ್ ಆದ್ರೆ ಬೇಕಾಗಿರುತ್ತೆ, ಸ್ಪೆಕ್ಸ್ ಬೇಕಾಗಿರುತ್ತೆ. ಸ್ಪೆಕ್ಸ್ ಇಲ್ಲದ್ರೆ ಏನು ಸರಿ ಕಾಣಿಸೋದಿಲ್ಲ. ಅದೇ ನಮ್ಮ ಜೀವನವಾಗ ತುಂಬಾ ಇದೆ, ಅತೀ ಪ್ರಿಯ ಆಗ್ಬಿಡುತ್ತೆ. ಒಬ್ಬೊಬ್ಬರು ನೋಡ್ಬೇಕು ಅಂದ್ರೆ ಕನ್ನಡಿ ಬೇಕಾಗಿರುತ್ತೆ. ಸೊ ಅಷ್ಟೇ ಆ ಕನ್ನಡಿ ಏನೋ ಯಾರೋ ಕಾಲ್ತಾಗಿ ಅದು ಮುರಿದು ಹೋಗುತ್ತೆ. ಮುರಿದು ಹೋದ್ರೆ ನಮ್ಮ ಸರ್ವಸ್ವೂ ಹೋಯ್ತು ಅಂತ ಅಲ್ಟಾ ಕೂತ್ಕೊಂಡು ಬಿಡೋದಲ್ಲ, ಅದು ಹೋಯ್ತಾ ಇನ್ನೊಂದು ತಗೊಳ್ಳೋದು. ಹಾಗೇನೆ ಒಂದೊಂದು ಪದಾರ್ಥ, ಒಂದೊಂದು ರಿಲೇಶನ್ಶಿಪ್ ಎಲ್ಲದಲ್ಲಿನು ಎಷ್ಟು ಇಟ್ಕೋಬೇಕು. ಇದು ನಮ್ಮ ಜೀವನದಲ್ಲಿ ನಾವು ಕಲಿಯಲೇಬೇಕು. ಯಾಕೆ ಅಂದ್ರೆ ನಮ್ಮ ನಮ್ಮ ಜೀವನದಲ್ಲಿನು ನಾವು ಪದಾರ್ಥಗಳನ್ನ ಮಾತ್ರ ಅಲ್ಲ, ನಮಗೆ ಬೇಕಾದವರು, ನಮ್ಗೆ ನಮ್ಮ ತಾಯಿ ತಂದೆಯರಿರ್ಬೋದು ಅಥವಾ ಅದರ್ ರಿಲೇಶನ್ಶಿಪ್, ಯಾರ್ಯಾರನ್ನ ಮನಸ್ಸು ಹಚ್ಚಿಕೊಂಡಿದೆಯೋ ಅವ್ರ ಜೊತೆಯಲ್ಲಿ ನಮಗೆ ಅವರಿಂದ ವಿರೋಧವೂ ಬರಬಹುದು ಅಥವಾ ಅವ್ರನ್ನೇ ಕಳ್ಕೊಳ್ಳುವ ಇದು ಬರುತ್ತೆ. ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇರ್ಬೋದು, ನಮ್ಮ ಪೇರೆಂಟ್ಸ್, ಇನ್ನ ಎಷ್ಟು ಉಪಲಕ್ಷಣತೆ ಅದರ್ ರಿಲೇಶನ್ಸ್, ಒನ್ ಆರ್ ಅದರ್, ಶಾಶ್ವತ ಯಾರು ಇಲ್ಲ. ಇದು ನಾವು ಚಿಕ್ಕ ಇದರಿಂದ ನಾವು ಅಭ್ಯಾಸ ಮಾಡ್ತಾ 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 ಬಂದ್ರೆ ಏನಾಗತ್ತೆ ನಮ್ಗೆ, ಸಡನ್ ಆಗಿ ನಮ್ಮ ತಂದೆ ತಾಯಿಗಳು ಹೋದ್ರೆ ಎಲ್ಲಾ ಹೋಯ್ತು ಅಂತ ನಮ್ಮ ಮನಸ್ಸು ಗೆಟ್ಸ್ ಸೋ ಪರ್ಟರ್ಬ್ಡ್. ಏನಾಗತ್ತೆ, ಒನ್ಸ್ ದ ಮೈಂಡ್ ಗೆಟ್ಸ್
ಪರ್ಟರ್ಬ್ಡ್ ಇಟ್ ಅಫೆಕ್ಟ್ಸ್ ನಮ್ಮ ದೇಹ ಆರೋಗ್ಯ ಮಾತ್ರ ಇಲ್ಲ, ಏನು ಮಾಡಕ್ಕೆ ಆಗೋದಿಲ್ಲ, ದೇವರು ಕೊಟ್ಟ ಈ ಜನ್ಮವನ್ನ ವ್ಯರ್ಥ ಮಾಡ್ಕೊಂಡ್ ಬಿಡ್ತೀವಿ. ಸೆಲ್ಫ್ ಪಿಟಿ ಆರ್ ಏನೋ ಒಂದು, ಆರ್ ಡಿನೈಯಿಂಗ್ ದ ಬಾಡಿ ಸಮಥಿಂಗ್, ವಿ ಡೋಂಟ್ ಟೇಕ್ ಕೇರ್ ಆಫ್ ಅವರ್ ಬಾಡಿ, ಇದೆಲ್ಲ ಮಾಡಿ ನಮ್ಮ ಸಾಧನೆಗೆ ಇದೆಲ್ಲ ಅಡ್ಡಿ ಆಗ್ಬಿಡುತ್ತೆ. ಸೊ ಇದು ನಾವು ಕಲಿಲೇಬೇಕು. ಸರ್ವತಃ ಮನಸ್ಸ ಅಸಂಗ ಅಸಂಗತ್ವ. ಇಷ್ಟು ದಿವಸ ಕೊಟ್ಟಿದ್ದಾನೆ, ಇಷ್ಟು ದಿವಸ ನನ್ನ ಅಜ್ಜಿಯನ್ನ ನನ್ನ ಅಜ್ಜಿ ಜೊತೆಲೆ ನನಗೆ ಸಂಪರ್ಕ ಕೊಟ್ಟು ಅವರಿಂದ ನಾನು ಇಷ್ಟು ಕಲಿತಿದ್ದೀನಿ, ಅಷ್ಟೇ ಇದೆ. ಅವ್ರು ಹೋಗ್ಬಿಟ್ರು, ಮುಂದೆ ಅವರು ಕೊಟ್ಟಿದ್ದನ್ನು ಇಟ್ಟುಕೊಂಡು ದೇವ್ರು ಇಷ್ಟು ತನಕ ಕೊಟ್ಟಿದ್ದಾನೆ, ಇದನ್ನು ಇಟ್ಟುಕೊಂಡು ನಾವು ನಮ್ಮ ಸಾಧನೆಯನ್ನ ಮಾಡಬೇಕು. ಈ ಒಂದು ಮನೋಭಾವ ಬಂದ್ರೆ ಅದು ನಮ್ಮ ಸಾಧನೆಗೆ ತುಂಬಾ ಪೂರಕ ಆಗತ್ತೆ. ಎಲ್ಲ ಒಂದು ಟ್ರೈನ್ಲಿ ಹೋಗುವಾಗ ಹೇಗೆ ಕೋ ಪ್ಯಾಸೆಂಜರ್ಸ್ ಬರ್ತಾರೆ ಹೋಗ್ತಾರೆ, ಹಾಗೇನೆ ನಮ್ಗೆ ಎವ್ರಿ ಸಿಂಗಲ್ ರಿಲೇಶನ್ಶಿಪ್ ಎವ್ರಿ ಅವರಿಂದಲೇ ನಮ್ಗೆ ಎಲ್ಲವೂ ಆಯ್ತು ಎಂಬ ಭಾವನೆಯನ್ನು ಬಿಡಬೇಕು. ಯಾಕೆಂದ್ರೆ ದೇವರು ಅವ್ರ ಮುಖವಾಗಿ ಮಾಡಿದ್ದಾನೆ, ನಾಳೆ ಇನ್ನೊಬ್ಬರ ಮುಖವಾಗಿ ನಮ್ಗೆ ಮಾಡಿಸ್ತಾನೆ, ನಮ್ಮ ಸಾಧನೆಯನ್ನ ನಮ್ಗೆ ಮಾಡಿಸ್ತಾನೆ. ಸೊ ಎಲ್ಲೆಲ್ಲಿ ಎಷ್ಟೆಷ್ಟು ಇಟ್ಕೋಬೇಕು ಅಷ್ಟೆಷ್ಟೇ ಇಟ್ಕೋಬೇಕು. ನಮ್ಮ ಗುರಿ ದೇವರನ್ನ ಮುಟ್ಟಬೇಕು, ದೇವರು ನಮ್ಮ ಹತ್ತಿರನೇ ಇದ್ದಾನೆ, ಅವನನ್ನ ತಿಳ್ಕೊಬೇಕು, ಅವನು ಕೊಡ್ತಾನೆ ಅಂಬೋದನ್ನ ಮೆಲ್ಲ ಮೆಲ್ಲ ನಾವು ಬಳಸ್ಕೋಬೇಕು. ಅದು ಮಾಡಿದ್ರೆ ನಮ್ಗೆ ದೇವರು ಕೊಟ್ಟ ಈ ಒಂದು ಜನ್ಮ ನಮ್ಗೆ ತುಂಬಾ ಸಾರ್ಥಕ ಆಗತ್ತೆ. ಸೊ ಆದ ನಿಟ್ಟಿನಿಂದ ಈ ಅಸಂಗ ಅಂಬೋ ಗುಣವನ್ನ ನಾವು ಭಗವಂತನ ಅದು ಭಾಗವತ ಧರ್ಮದಲ್ಲಿ ಮೊಟ್ಟ ಮೊದಲು ಇದನ್ನ ಕೊಡೋದು ಭಗವಂತನೇ. ಸರ್ವತಾ ಮನಸ್ಸ ಅಸಂಗತ್ವ ಬರಬೇಕಂದ್ರೆ ಅದಕ್ಕೆ ಪದ್ಮನಾಭ ಅಂತ ನಾವು ಚಿಂತನೆ ದೇವರನ್ನ ಮಾಡ್ತೀವಿ. ಆ ಒಂದು ನಮ್ಗೆ ಪ್ರೆಸೆನ್ಸ್ ಆಫ್ ಮೈಂಡು ಕೊಡ್ತಾನೆ. ಯಾರು ಕೊಡ್ತಾರೆ? ಈ ಧರ್ಮ ಕೊಡೋದಿಲ್ಲ, ಆ ಧರ್ಮ ರೂಪದಿಂದ ಭಗವಂತನೇ ಬಂದು ನಿಂತು ನಮಗೆ ಆ ಒಂದು ಧರ್ಮವನ್ನ ನಮ್ಮ ಜೊತೆಲಿ ಇದ್ದು ದೇವರು ನಮ್ಗೆ ಕೊಡ್ತಾನೆ. ಇದು ಮನಸ್ಸು ಅಸಂಗ ಅದಕ್ಕೆ ಹೇಳ್ತಾರೆ, ಫಸ್ಟ್ ಹೇಳ್ತಾರೆ. ಇದಾದ ಮೇಲೆ ನೆಕ್ಸ್ಟ್ ಬರೋದು ಬಂದು ಹೇಳ್ತಾರೆ ಮನಸ್ಸು ಅಸಂಗ ಇಲ್ಲದೆ ಇದ್ರೆ ಏನಾಗತ್ತೆ ಅಂತಾನು ಹೇಳ್ತಾರೆ. ಅಂದ್ರೆ ಮನಸ್ಸು ಅಸಂಗ ಆ ಕ್ವಾಲಿಟಿ ಫಸ್ಟ್ ಅದು ಕ್ವಾಲಿಟಿಯಿಂದ ಬರೋದು ದೇವರು ಏನು ಕೊಡ್ತಾನೆ. ಈ ಮನಸ್ಸಿನಿಂದ ಅಸಂಗ ಬರದೇ ಇದ್ರೆ ಏನಾಗತ್ತೆ ಅಂತ ಹೇಳ್ತಾರೆ. ಮನಸ್ಸಿನಿಂದ ಅಸಂಗ ಬರದೇ ಇದ್ರೆ ಏನಾಗತ್ತೆ? ಅಲ್ಲಿ ಫಸ್ಟ್ ಬರೋದು ಬಂದು ದೇವರನ್ನ ಮರ್ತು ಬಿಡ್ತೀವಿ. ನನಗೆ ಬಂದಿದೆ ಈ ಕಷ್ಟ ಅಂತ ನಾನು ಅಂತ ಹಾಕೊಂಡ್ಬಿಡ್ತೀವಿ. ನನಗೆ ಈ ಕಷ್ಟ ಬಂದಿದೆ, ನನಗೆ ಇದಾಯಿತು, ನಾನು ಅಂತ ವಿ ಆರ್ ಫರ್ಗೆಟಿಂಗ್ ಗಾಡ್ ಅಂಡ್ ನಾವು ಅಂತ ಮಾಡಿದ ಈ ಅಹಂಕಾರ ಈ ಮಮಕಾರದಿಂದ ಇನ್ನೂ ಹಚ್ಕೊಳ್ತಾ ಹೋದ್ರೆ ಇನ್ನೂ ಭಯ ಜಾಸ್ತಿ ಆಗತ್ತೆ ಅಂತ ಹೇಳ್ತಾರೆ. ಭಯ ಆಗಿ ಈ ಒಂದು ಸಂಸಾರದಲ್ಲಿ ನಮ್ಮ ಕರ್ತವ್ಯದಿಂದ ನಮ್ಗೆ ನಾವು ಚ್ಯುತನಾಗ್ಬಿಡ್ತೀವಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದೇ ಸೊಲ್ಯೂಷನ್, ತಿರ್ಗಾ ಭಗವಂತನಲ್ಲಿ ನಾವು ಭಗವಂತನ ಪಾದದಲ್ಲಿ ಭಗವಂತನಲ್ಲಿ ಮನಸ್ಸಿಡಬೇಕು ಅಂತಾರೆ. ಅದಕ್ಕೆ ಹೇಳುವಾಗ ಸೊ ಅಂತದ್ದವರು ನಾನು ನನಗೆ ಕಷ್ಟ ಬಂದು ಹೀಗೆ ಹೇಳೋರೆಲ್ಲ ಅವರು ಮೋಕ್ಷಯೋಗ್ಯ ಜೀವಿಗಳು ಅಲ್ಲವಾ ಅಂತ ಕೇಳ್ತಾ ಅದು ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಪಕ್ವತೆ ಇನ್ನೂ ಬಂದಿಲ್ಲ. ದೇವರು ಅವಾಗ ಕರುಣೆಯಿಂದ ಏನು ಮಾಡ್ತಾನಂತನೂ ಹೇಳ್ತಾರೆ. ಅಂಥದ್ದವರಿಗೆ ದೇವರು ಒಂದು 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 ಸಜ್ಜನರನ್ನ ಸಂಘವೋ ಆ ಒಂದು ಗುರುಗಳನ್ನು ಕಳಿಸ್ತಾನಂತ. ಯಾಕೆಂದ್ರೆ ಅವರು ಮೋಕ್ಷಯೋಗ್ಯ ಜೀವಿಗಳೇ, ಇನ್ನೂ ಅವರು ಅಜ್ಞಾನ ದಶೆಯಲ್ಲಿ ಇರ್ತಾರಂತ. ವಿಷಯಗಳ ಜೊತೆಯಲ್ಲಿ ಆ ಒಂದು ರಿಲೇಶನ್ಶಿಪ್ ಆ ಒಂದು ಮೋಹದಲ್ಲೇ ತಿರುಗ್ತಾ ಇರ್ತಾರಂತ. ಸೊ ಅವರಿಗೆ ಧೈರ್ಯ ಹೇಳಿ ಅವರಿಗೆ ದೇವರು ಆ ಒಂದು ಸಾಧನೆ ಮಾಡಬೇಕು, ಅವರಿಂದ ಸಾಧನೆ ಮಾಡಿಸಬೇಕು ಅಂಬೋ ನಿಟ್ಟಲ್ಲಿ ಆ ಒಂದು ಸತ್ಸಂಗವನ್ನ ದೇವರು ಕರುಣಿಸ್ತಾನ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ. ಸತ್ಸಂಗ ಅಂಬೋ ಸಿಕ್ಕೋದು ಒಂದು ಕ್ಷಣಾರ್ಧ ಕಾಲ ಸಿಕ್ಕಿದ ಕ್ಷಣಾರ್ಧ ಅಂತ ಇಲ್ಲಿ ಹೇಳುವಾಗ ನಾಟ್ ಜಸ್ಟ್ ಒಂದು ಕ್ಷಣ ಅಂತ ಅರ್ಥ ಅಲ್ಲ, ಒಂದು ಅಲ್ಪ ಕಾಲ ನಮ್ಮ ಜೀವನದಲ್ಲಿ ಒಂದು ಅಲ್ಪ ಕಾಲದಲ್ಲಿ ಒಂದು ಸತ್ಸಂಗ ನಿಜವಾದ ಸತ್ಸಂಗ ಸಿಕ್ಕಿದ್ರು ಅದು ಸೌಭಾಗ್ಯ ಅಂತ ಹೇಳ್ತಾರೆ. ಸತ್ಸ ಅದು ನೆಕ್ಸ್ಟ್ ಬರುತ್ತೆ, ಅದು ಒನ್ ಆಫ್ ದ ಧರ್ಮದಲ್ಲಿ ಬರುತ್ತೆ. ಅದು ಇದು ಫಸ್ಟ್ ಅದಲ್ಲಿ ಆವಾಗ ನೋಡೋಣ. ಸೊ ಸರ್ವತಾ ಮನಸ್ಸು ಅಸಂಗ ಅಂತ ಹೇಳ್ತಾರೆ. ಅದು ಹೇಳಿ ನೆಕ್ಸ್ಟ್ ಇಮ್ಮಿಡಿಯೇಟ್ಲಿ ಫಾಲೋ ಮಾಡೋದು ಮನಸ್ಸಿನಿಂದ
ಸಂಘ ಎಷ್ಟು ಮಾಡಬೇಕು ಅಷ್ಟೇ ಮಾಡಬೇಕು, ಭಗವಂತನಲ್ಲಿ ನಾವು ಸಂಘ ಇಟ್ಕೋಬೇಕು ಅಂಬೋದು ಹೇಳ್ತಾರೆ. ಸೊ ಭಗವಂತನಲ್ಲಿ ಹೇಗೆ ಸಂಘ ಬರುತ್ತೆ ನಮಗೆ ಅಂತ ಹೇಳಿದ್ರೆ, ಭಗವಂತನಲ್ಲಿ ನಾವು ಪುಸ್ತಕ ಓದಿದ್ರ ಮತ್ತು ಪ್ರವಚನಗಳು ಕೇಳಿದ್ರೆ ಬರೋದಿಲ್ಲ. ಅದು ಬರಬೇಕಂದ್ರೆ ಸಾಧುಗಳ ಸಂಘ ಆಗಬೇಕು. ಸಾಧು ಸಂಘದಿಂದಲೇ ನಮಗೆ ಆ ಒಂದು ದೇವರಲ್ಲಿ ಸಂಘ ಮಾಡುವಂತೆ ಆಗತ್ತಂತ. ನೆಕ್ಸ್ಟ್ ಧರ್ಮ ಬಂದು ಸಾಧು ಸಂಘ ಅಂಬೋದನ್ನ ಹೇಳ್ತಾರೆ. ಇದು ಸಾಧು ಸಂಘ ಅಂತ ಹೇಳೋದು ಇಲ್ಲಿ ಹೇಳೋವಾಗ ಹೇಳ್ತಾರೆ. ಇದು ಹೇಗೆ ಬರುತ್ತೆ, ಸಾಧು ಸಂಘ ಹೇಗೆ ಬರುತ್ತೆ ಅಂತ ಹೇಳ್ತಾರೆ. ಭಗವಂತ ಬಂದು ಸಾಧುಗಳು ಅಂದ್ರೆ ಏನು ಅಂತ ಹೇಳ್ತಾರೆ. ಸಾಧುಗಳು ಅಂದ್ರೆ ಯಾರು ಅಂದ್ರೆ, ಸಾಧುಗಳು ಅಂದ್ರೆ ಭಗವಂತನ ಬಗ್ಗೆ ಕೇಳಿದ್ದವರು ಮಾತ್ರ ಅಲ್ಲ, ಭಗವಂತನ ಬಗ್ಗೆ ಕೇಳಿ ಅದನ್ನ ಆಚರಣೆಯಲ್ಲಿ ಇಟ್ಟವರು ಸಾಧುಗಳು ಆಗ್ತಾರ ಅಂತ ಹೇಳ್ತಾರೆ. ಸಜ್ಜನರು ಸಾಧುಗಳು ಅಂತ ನಾವು ಲೂಸ್ ಆಗಿ ಬಳಸ್ತೀವಿ, ಬಟ್ ಸಜ್ಜನರು ಸಾಧುಗಳು ಅಂದ್ರೆ ಭಗವಂತನ ಕೇಳಿ ಅದು ಒಂದು ಅನುಸಂಧಾನದಲ್ಲಿ ಇಟ್ಟವರು ಸಾಧುಗಳು ಅಂತ ಹೇಳ್ತಾರೆ. ಅವ್ರ ಜೊತೆಯಲ್ಲಿ ಸಂಘ ಮಾಡಬೇಕು ಅಂತ ಹೇಳ್ತಾರೆ. ಆ ಸಂಘ ಬಂದು ಹೇಗಿರತ್ತಂದ್ರೆ ಅಲ್ಲಿ ಹೇಳ್ತಾರೆ ಉತ್ತಮ ಮಧ್ಯಮ ಅಧಮ ಅಂತ ಅಲ್ಲಿನು ಮೂರು ಮಾಡ್ತಾರೆ. ಆ ಮೂರು ಮಾಡುವಾಗ ಉತ್ತಮ ಅಂದ್ರೆ ದೇವತೆಗಳು ಆಡ್ತಾರೆ, ಮಧ್ಯಮ ಜನಗಳು ಅಂದ್ರೆ ಋಷಿ ಮುನಿಗಳು ಹೇಳ್ತಾರೆ, ಆಮೇಲೆ ಅಧಮರು ಯಾರು ಅಂದ್ರೆ ಮನುಷ್ಯರು ಅಂತ ಹೇಳ್ತಾರೆ. ಅಂದ್ರೆ ನಾವು ಎಲ್ಲರ ಜೊತೆಯಲ್ಲಿನೂ ಸಂಘ ಮಾಡ್ಬೇಕು. ಅಂದ್ರೆ ಹೇಗಿರ್ಬೇಕು ಅಂದ್ರೆ ನಾವು ಸತ್ಸಂಗ ನಮ್ಗೆ ಯಾರು ಹೇಗೆ ಅಂತ ಗೊತ್ತಾಗೋದಿಲ್ಲ, ಬಟ್ ಅವ್ರ ಜೊತೆಲಿ ನಾವು ಸಂಘ ಮಾಡಬೇಕು. ಆ ಸಂಘ ಬಂದು ನಮ್ಗೆ ಹೇಗಿರಬೇಕು ಅಂದ್ರೆ ಆ ಸಂಘದಿಂದ ನಾವು ವಿ ಹ್ಯಾವ್ ಟು ಚೆಕ್, ಆ ಸಂಘ ನಮ್ಗೆ ಪಾಸಿಟಿವ್ ಆಗಿ ದೇವರ ಹತ್ರ ಕರ್ಕೊಂಡು ಹೋಗುತ್ತಾ, ಅದರ್ವೈಸ್ ಇಟ್ ಈಸ್ ಗೆಟಿಂಗ್ ಸೈಡ್ ಟ್ರ್ಯಾಕ್ಡ್ ಅಂತ ನೋಡಬೇಕಂತ ಮನುಷ್ಯರ ಜೊತೆಲಿ ನಾವು ಮಾಡಿದಾಗ. ಆವಾಗ ಏನಾಗತ್ತೆ, ನಾವು ಒಂದು ಕಂಪನಿಗೆ ಯಾರು ಒಂದು ಗ್ರೂಪ್ಗೆ ಹೋಗ್ತೀವಿ, ಗ್ರೂಪ್ಗೆ ಹೋಗುವ ಮೂಲಕವಾಗಿ ನಮಗೆ ದೇವರಲ್ಲಿ ದೇವರ ಬಗ್ಗೆ ತಿಳುವಳಿಕೆ ಆಗಲಿ, ನಮ್ಮ ಆಚರಣೆಗಳಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ ಅಂತ ನೋಡ್ಬೇಕಂತ. ಅದು ಆಗ್ತಾ ಇಲ್ಲ ಅಂದ್ರೆ ಆ ಒಂದು ಕಂಪನಿಯನ್ನ ಬಿಡಬೇಕು. ಕಂಪನಿಯೇ ಬಿಡಬೇಕು ಅಂದ್ರೆ ಏನು, ಅವರನ್ನ ತಿರಸ್ಕಾರ ಮಾಡಿ ಹೋಗ್ಬೇಕು ಅಂತಿಲ್ಲ. ಸಂಘ ಅಂತ ಹೇಳೋದು ಮನಸ್ಸಿನಿಂದ ಹಚ್ಚಿಕೊಳ್ಳೋದು, ಮನಸ್ಸಿನಿಂದ ನಾವು ಮೂವ್ ಮಾಡ್ತಾ ಇದ್ದೋ ಲೌಕಿಕದಲ್ಲಿ ಎಲ್ಲರ ಜೊತೆಲೇನು ಮೂವ್ ಮಾಡಬೇಕಾದ ಒಂದು ಅವಶ್ಯಕತೆ ನಮ್ಗೆ ಇದ್ದೇ ಇದೆ. ಇದನ್ನು ಮನಸ್ಸಿನಿಂದ ಅವ್ರ ಜೊತೆಲಿ ಹಚ್ಕೋಬಾರ್ದು. ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ನಾವು ಆ ಒಂದು ತಿದ್ದಲಕ್ಕೆ ಪ್ರಯತ್ನ ಮಾಡ್ಬೇಕಂತ. ನಮ್ಮ ಜೊತೆಲಿ ನಮ್ಮ ಹತ್ರ ಇರೋವಾಗ ಇದು ಗರುಡ ಪುರಾಣದಲ್ಲಿ ಬರುತ್ತಂತೆ, ನಮ್ಗೆ ತುಂಬಾ ಬೇಕಾದವರು ಹತ್ರವರಾಗಿರೋದ್ರೆ ಅವ್ರನ್ನ ತಿದ್ದಲಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ. ಹಾಗೆ ಆಗದೇ ಇದ್ದಾಗ ಅವ್ರನ್ನ ಬಿಟ್ಟು ಬಿಡುವ ಮೂಲಕ, ಬಿಟ್ಟು ಬಿಡೋದು ಅಂದ್ರೆ ಮನಸ್ಸಿನಿಂದ ಬಿಟ್ಟು ಬಿಡೋದು, ಮನಸ್ಸಿನಲ್ಲಿ ಸಂಘ ಮಾಡದೇ ಇದ್ರೆ ಅದು ಪಾಪ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ಬಟ್ ವೆರಸ್ ನಮ್ಕಿಂತ ನಮ್ಗೆ ದೇವರ ಜೊತೆಯಲ್ಲಿ ದೇವರ ಬಗ್ಗೆ ತಿಳಿಸಿಕೊಡುವಂತ ನಮ್ಗೆ ಪ್ರಯೋಜಕ ಆದ್ರೆ ನಮ್ಗೆ ಯಾವಾಗಲೂ ಯಾವ ಸಂಘವು ಭಗವಂತನೇ ಗುರಿ, ಆ ಭಗವಂತನ ಹತ್ರ ಅದು ಕರ್ಕೊಂಡು ಹೋಗುವಂತದ್ದಾಗಿದ್ರೆ ಅದು ಒಳ್ಳೆ ಸಂಘ ಅಂತ ಹೇಳ್ತೀವಿ. ಸೊ ಇದು ನಮಗೆ ದೇವತೆಗಳು ಸಿಕ್ಕೋದೇ ಇಲ್ಲ. ದೇವತೆಗಳು ಅಂಬೋದು ಇಲ್ಲಿ ಈ ಪ್ರಸಂಗದಲ್ಲೇ ಹೇಳ್ತಾ, ಈ ಪ್ರಸಂಗ ಎಲ್ಲಿ ಬರುತ್ತೆ ಅಂದ್ರೆ ನಾರದ ಬಂದು ವಸುದೇವನ ಮನೆಗೆ ಬರ್ತಾನಂತ. ಕೃಷ್ಣ ದ್ವಾರಕೆಯಲ್ಲಿ ಇರೋವಾಗ ವಸುದೇವನ ಮನೆಗೆ ಬರ್ತಾನಂತ. ಆವಾಗ ವಸುದೇವರು ಬಂದು ಇವ್ರ ನಾರದರಿಗೆ ಹೇಳ್ತಾರೆ. ಅವರು ಆವಾಗ ಸಜ್ಜನರ ಸಾಧುಗಳ ಬಗ್ಗೆ ತುಂಬಾ ಹೇಳ್ತಾರೆ. ಏನು ಅಂದ್ರೆ ಹೇಳ್ತಾರೆ, ಸಾಧುಗಳು ಮತ್ತು ದೇವತೆಗಳು ಅಂತ ಬಂದಾಗ ಹೇಳ್ತಾರೆ, ದೇವತೆಗಳು ಎಂದೆಂದೂ ಶ್ರೇಷ್ಠರೇ. ಇದ್ರನ್ನು ಇಲ್ಲಿ ಕಾಂಟೆಕ್ಸ್ಟ್ ಹೇಗೆ ಹೇಳ್ತಾರೆ ಅಂದ್ರೆ, ದೇವತೆಗಳು ನಮ್ಮ ಕಣ್ಣು ಮುಂದೆ ಬಂದು ನಮಗೆ ಏನು ಉಪದೇಶ ಮಾಡೋದಿಲ್ಲ, ನಾವು ತಪ್ಪು ಮಾಡಿದಾಗ ಬಂದು ನಮ್ಮನ್ನ ತಿದ್ದೋದು ಅಲ್ಲ. ಇಲ್ಲ, ಅವ್ರು ಏನು ಮಾಡ್ತಾರೆ, ಅವರ ಕರ್ತವ್ಯ ಏನು ಅಂದ್ರೆ ನಮಗೆ ಬುದ್ಧಿಯಿಂದ ಪ್ರಚೋದನೆ ಮಾಡೋದು ಮುಂತಾದವ್ರು ಮಾಡ್ತಾರ ಹೊರತು ಅವರು ನೇರ ಬಂದು ನಮ್ಗೆ ಏನು ಹೇಳೋದಿಲ್ಲ. ಅವರು ನಾವು ಸರಿ, ಅವರು ಛಾಯದಂತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವ ಕರ್ಮ ಮಾಡಿದ್ದು ಆ ಕರ್ಮಕ್ಕೆ ತಕ್ಕಂತೆ ಫಲ ಕೊಡ್ತಾರಂತ ದೇವತೆಗಳು. ನಾವು ಒಂದು ಕೆಟ್ಟ ಕರ್ಮ ಮಾಡಿದ್ರೆ ಆ ಕೆಟ್ಟ ಕರ್ಮಕ್ಕೆ ನಮಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರಂತ. ಸೊ ಹೀಗೆ ದೇವತೆಗಳು ಚರ್ಯ ಹೀಗೆ ಇರುತ್ತೆ. ನಾವು ಸರಿ ಮಾಡಿದ್ದಾಗೆ ನಮ್ಗೆ ಪುಣ್ಯ, ನಮ್ಮ ತಪ್ಪು ಮಾಡಿದ್ದಾಗೆ ನಮ್ಗೆ ಪಾಪ ಕಷ್ಟ, ಹೀಗೆ ಅವರು ಕೊಡ್ತಾರ ಹೊರತು ನಮ್ಗೆ. ಆದ ಕಾರಣದಿಂದ ಅವರು ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ. ಅದು ಅವರ ಕರ್ತವ್ಯ, ಅವರು ಅಧಿಕಾರ, ಅವರು ಶ್ರೇಷ್ಠರು. ಸಾಧುಗಳು ಹೇಗಿದ್ದಾರೆಂದ್ರೆ, ಸಾಧುಗಳು ಅಂಬೋರು ಅವರು ಆ ಅಧಿಕಾರ ಅಂಬೋದಿಲ್ಲ, ಪನಿಷ್ ಮಾಡಬೇಕು ಇದು ಮಾಡಬೇಕು ಅಂತಿಲ್ಲ. ಅವ್ರಿಗೆ ಬಂದು ಸುಹೃದಯ ಅಂತ ಹೇಳ್ತಾರೆ, ಅವ್ರಿಗೆ ಅನುಕಂಪ ಜಾಸ್ತಿ ಅಂತೆ. ಅವರು ನಮ್ಗೆ ಕ್ಷಮೆ ಮಾಡ್ತಾರಂತೆ. ಅವರು ಕ್ಷಮೆ ಮಾಡಿ ಯಾವ ಕಾಲಕ್ಕೆ ನಮ್ಮ ಜೀವನದಲ್ಲಿ ಅವ್ರು ಬರಬೇಕು ಆ ಕಾಲದಲ್ಲಿ ದೇವರೇ ಅವ್ರನ್ನ ಕಳಿಸ್ತಾನಂತ ಕಳಿಸಿ, ನಾವು ತಪ್ಪು ಮಾಡಿದಾಗ ತಮ್ಮ ಪುಣ್ಯದಿಂದ ತಾವು ಮಾಡಿದ ಪುಣ್ಯ ಎಂದ್ರೆ ನಮ್ಮ ಜಗನ್ನಾಥ ದಾಸರು ತಗೊಂಡ್ರೆ ಅವ್ರು ಏನ್ ಮಾಡಿದ್ದಾರೆ, ಈ ಒಂದು ಗ್ರಂಥವನ್ನ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ. ಇದು ಮಾಡುವಾಗ ಇವ್ರನ್ನ ಪಾಪವನ್ನ ತೆಗೆದು ಇವ್ರನ್ನ ರಕ್ಷಣೆ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಮತ್ತು ಸಂಪರ್ಕ ಸಿಕ್ಕಿದಾಗ ಇಲ್ಲಿ ವಸುದೇವ ನಾರದರಿಗೆ ಹೇಳ್ತಾರೆ, ನಾರದ ನೀವು ಬಂದು ಸಾಧು ಸಜ್ಜನ ನಾನು ಕೇಳಿಲ್ಲ ಬಾ ಅಂತ ನಾನು ಕೇಳ, ತಾವೇ ಬಂದಿದ್ದೀರಿ ಅಂದ್ರೆ ನಮ್ಗೆ ಒಳ್ಳೆ ಕಾಲ ಶುರು ಆಗಿದೆ, ನೀವು ಹೇಳಬೇಕು ನನ್ನನ್ನು ತಿದ್ದಬೇಕು ನಮ್ಗೆ ಧರ್ಮ. ಅದಕ್ಕೆ ಹೇಳ್ತಾರೆ, ಈ ಧರ್ಮ ಉಪದೇಶವನ್ನ ನೀವು ಮಾಡಬೇಕು, ಭಾಗವತ ಧರ್ಮವನ್ನ ನೀವು ನಮ್ಗೆ ಹೇಳಬೇಕು ಅಂತ ಅಲ್ಲಿ ಅವ್ರು ಹೇಳ್ತಾರೆ. ಸೊ ಸಾಧುಗಳು ಈ ವಿಷಯದಲ್ಲಿ ನಮ್ಗೆ ಶ್ರೇಷ್ಠರಾಗ್ತಾರೆ. ಅಂಥದ್ದವರ ಸಂಘ ನಮ್ಗೆ ಸಿಕ್ಕಿದ್ರೆ ಅದರಿಂದ ನಮ್ಗೆ ಭಾಗವತ ಧರ್ಮ ಕಲೀಲಕ್ಕೆ ತುಂಬಾ ಪ್ರಯೋಜಕ ಆಗತ್ತೆ. ಸೊ ಸಾಧು ಸಂಘ ಅಂಬೋದು ಇದನ್ನ ಎರಡನೇ ಧರ್ಮವಾಗಿ ಇಲ್ಲಿ ಸಾಧು ಸಂಘವನ್ನ ಹೇಳಿದ್ದಾರೆ. ಇದನ್ನ ನಾವು ಕಂಟಿನ್ಯೂ ಮಾಡೋಣ. ಕೃಷ್ಣಾರ್ಪಣಮಸ್ತು.